ಜನ ಕಾಲದೊಳಗೆ ವೇದವ್ಯಾಸರ ಮಾತು ಕೃಷ್ಣನಿಗೆ ಅತ್ಯಂತ ಸಮ್ಮತವಾಗಿ ಬರಲಿಕ್ಕೆ ಕಾರಣ ಅದೇ ಕೃಷ್ಣನೇ ವೇದವ್ಯಾಸರಾಗಿದ್ದೇ ಕಾರಣ. ಅವರು ಹೇಳಿದ್ರಂತೆ ಧೃತರಾಷ್ಟ್ರನಿಗಾಗಿದ್ದು ಬರೀ ಕಣ್ಣು ಕೊಟ್ಟರೆ ಸಾಕಾಗ್ತಿತ್ತು, ಸಂಜಯನಿಗೆ ದಿವ್ಯ ದೃಷ್ಟಿ ಕೊಡಬೇಕು, ಹೊರಗಿನ ಕಣ್ಣಿಗೆ ಕಾಣೋದಿಲ್ವಲ್ಲ ದಿವ್ಯ ದೃಷ್ಟಿ ಕೊಡಬೇಕು, ಅದನ್ನು ಕೊಟ್ಟರು. ಅದು ಸಾಲದು, ಮತ್ತೆ ಅವನಿಗೆ ದಿವ್ಯ ಜ್ಞಾನವನ್ನು ಕೊಡಬೇಕಾಯ್ತು. ಯಾತಕ್ಕೆ ಗೊತ್ತೇನು, ನೋಡಿದ್ರೆ ಸುಮ್ಮನೆ ನೋಡ್ಕೊಂಡು ಹೋಗಿಬಿಡ್ತಾನೆ. ಇವತ್ತು ಹೇಳಬೇಕಾದ್ರೆ ಯಾರು ಹೇಳ್ತಿರೋದೀಗ, ಸಂಜಯ್ ಹೇಳ್ತಾ ಇರೋದು. ಅವನ್ಯಾರು, ಅವನೊಬ್ಬ ಯೋಧನಲ್ಲ, ಅವನೊಬ್ಬ ಸಾರಥಿ ಮಾತ್ರ, ಅವನೊಬ್ಬ ಸೂತ ಮಾತ್ರ. ಯಾವ್ದು ವರ್ಣನೆ ಮಾಡಬೇಕಾಗಿದೆ, ಕುರುಕ್ಷೇತ್ರ ಯುದ್ಧವನ್ನ. ಅದೆಂಥ ಯುದ್ಧ, ಈ ಸ್ಕೂಲು ಮ್ಯಾಚ್ ಅಂಪೈರಿಂಗ್ ಆಗಬೇಕಾದ್ರೇ ದೊಡ್ಡ ವ್ಯಕ್ತಿ ಆಗಿರ್ಬೇಕಾಗತ್ತೆ. ಈ ಸಣ್ಣ ಸಣ್ಣ ಮ್ಯಾಚ್ಗೆ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ಗೇನೆ ಒಳ್ಳೆ ವ್ಯಾಲಿಡ್ ಅಂಪೈರ್ ಬೇಕಾಗತ್ತೆ. ಕುರುಕ್ಷೇತ್ರದ ಯುದ್ಧ ಅಂದ್ರೆ ಜಗತ್ತಿನ ಏಕಮಾತ್ರ ಅಂತ ಯುದ್ಧ ನಭೂತೋ ನ ಭವಿಷ್ಯತಿ. ಯಾತಕ್ಕೆಂತ ಮುಂದೆ ನಮಗೆ ಗೊತ್ತಾಗತ್ತೆ. ಅಂಥ ಯುದ್ಧದ ವರ್ಣನೆಯನ್ನು ಯಾರು ಮಾಡಬೇಕು, ಸಂಜಯ್ ಮಾಡಬೇಕು. ಅವನ್ಯಾರು, ಟೋಟಲಿ ನಾನ್ ಟೆಕ್ನಿಕಲ್ ಫೆಲೋ. ಅವನು ನಾನ್ ಟೆಕ್ನಿಕಲ್ ಫೆಲೋ ಎಕ್ಸ್ಪ್ಲೈನಿಂಗ್ ದಿ ಹೈಲಿ ಟೆಕ್ನಿಕಲ್ ಥಿಂಗ್ಸ್. ಎಷ್ಟು ಆಶ್ಚರ್ಯ ಇದು. ಇವತ್ತು ಯಾರೋ ಒಬ್ಬ ಎ ಬಿ ಸಿ ಡಿ ಬರದೇ ಇದ್ದವನ್ನ ಕರೆಂಟ್ ಅಂದ್ರೆ ಹೆದರಿ ಓಡೋವನ್ನ ನಾವು ಶರಾವತಿ ಜನರೇಟರ್ ಶೆಡ್ ಕರ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾನೆ ಪಾಪವನು. ಈ ಸ್ವಿಚ್ ಗೊತ್ತಿಲ್ಲದವನು ಜನರೇಟರ್ ಶೆಡ್ ಗೊತ್ತಾಗುತ್ತೆ. ಎಂದೂ ಯುದ್ಧ ಸಂಜಯ್ ಜನ್ಮದಲ್ಲೇ ಯುದ್ಧ ಮಾಡಿಲ್ಲ ಪಾಪ, ಅವನ ಕೈಯೊಳಗೆ ಈ ಯುದ್ಧ ವರ್ಣನೆ ಮಾಡಿಸಿದ್ರು. ಅದು ವೇದವ್ಯಾಸರು ಏನು ಕೊಡಬೇಕಾಯ್ತು ಸಂಜಯನಿಗೆ, ಸಂಜಯನಿಗೆ ಈಗ ದಿವ್ಯ ಜ್ಞಾನ ಕೊಡಬೇಕಾಯ್ತು. ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋಬೇಕಾಯ್ತು. ಮತ್ತೆ ಅಂಪೈರಿಂಗ್ ಥರ್ಡ್ ಅಂಪೈರ್ ಬೇಕಾಗುತ್ತೆ ಪಾಪ, ಇವತ್ತಿನ ಕಾಲಕ್ಕೆ ಔಟ್ ಆಗಿದ್ದ ಥರ್ಡ್ ಅಂಪೈರ್ ಬೇಕಾಗುತ್ತೆ. ಇಂಥ ಕಾಲದೊಳಗೆ ಅಂತ ಹೊತ್ತಲ್ಲಿ ಭಗವಂತ ಒಬ್ಬನೇ ಒಬ್ಬನ ಕುಡಿಸಿದ್ದಾನೆ ಹೇಳೋದಕ್ಕೋಸ್ಕರ. ಅದು ಬ್ರಹ್ಮಾಸ್ತ್ರ ಬಿಡ್ತಾರೆ, ಬಿಡ್ಬೇಕಾದ್ರೆ ಹೇಗೆ ಹೇಳ್ಬೇಕು ಗೊತ್ತೇನು. ಅವ್ರು ಯಾವ ಅಸ್ತ್ರ ಬಿಟ್ರು, ಈ ಕಡೆ ಏನಾಯ್ತು, ಮತ್ತೆ ಅವರೇನು ಬಿಟ್ರು, ಪ್ರತ್ಯಸ್ತ್ರ ಏನು ಬಿಟ್ರು, ನೇಚರ್ ಏನು ಗೊತ್ತಾಗುತ್ತೆ. ಡಾಕ್ಟರ್ ಔಷಧಿ ಕೊಟ್ಟರು, ಯಾವ ಔಷಧಿ ಕೊಟ್ಟರು ಡಾಕ್ಟ್ರಿಗೆ ಕೇಳು ಅಂತ ಹೇಳ್ತಾರೆ ಪಾಪ. ಔಷಧಿ ಕೊಟ್ಟು ಹೇಳಿ ಕೊಂಡ್ಕೊಂಬಂದಿರ್ತಾನೆ, ಹೇಳಕ್ ಬರೋದಿಲ್ಲ ನೀ ಪಾಪ. ಓದೋ ಸ್ಪೆಲ್ಲಿಂಗ್ ತಪ್ಪು ತಪ್ಪು ಓದ್ತಾನೆ ಪಾಪ, ಅವರೇ ತಪ್ಪರ್ದಾರೆ ಕೆಲವು ಸಲ, ಅದು ಬೇರೆ ಆಗೋದು ಉಂಟು. ಆದರೆ ಪುಣ್ಯ ಹೆಚ್ಚಿನ ಅಂತವ್ರಿಲ್ಲ ಅನ್ನೋದೇ ಪುಣ್ಯ ಅಷ್ಟೇ. ಎಷ್ಟು ವ್ಯತ್ಯಾಸ ಇದೆ ಈಗ, ಒಬ್ಬ ಔಷಧಿ ಶಾಸ್ತ್ರ ತಜ್ಞನಲ್ಲದವನಿಗೆ ಅದನ್ನು ಹೇಳಿ ಎಕ್ಸ್ಪ್ಲೈನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ಅಂತ ಹೊತ್ತಿನೊಳಗೆ ಕುರುಕ್ಷೇತ್ರ ಯುದ್ಧದಂತ ಯುದ್ಧದೊಳಗೆ ಉಪಯೋಗಿಸಿದ ಶಾಸ್ತ್ರಗಳೆಲ್ಲ ಬ್ರಹ್ಮ ಋಷಿಗಳು ದೇವಋಷಿಗಳು ತಿಳ್ಕೊಳ್ತಕ್ಕಂಥ ಅಸ್ತ್ರಗಳು, ಅದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ ಪಾಪ. ಫಸ್ಟ್ ಹೇಳಬೇಕು ಅವನ ಅಸ್ತ್ರ ಬಿಡ್ತಾ, ಅವನು ಯಾವ್ದು ಬಿಟ್ಟ ಅಂತ ಮತ್ತೆ ಹೇಳಬೇಕು. ಅಸ್ತ್ರ ಏನ್ ಮಾಡ್ತು ಅಂತ ಹೇಳಬೇಕು, ತಿರುಗಿ ಹೇಳಬೇಕು, ಮತ್ತೆ ಕೇಳಿದ್ದನ್ನೆಲ್ಲ ಹೇಳಬೇಕು. ಏನ್ ಧೃತರಾಷ್ಟ್ರ ಕೇಳ್ತಾನೆ ಅದನ್ನ ಹೇಳಬೇಕು. ಇದು ಭಾರಿ ಕಷ್ಟ. ತಿಳಿದನ್ನು ಹೇಳ್ಕೊಂಡು ಹೋಗೋದು ಸುಲಭ, ಕೇಳಿದ್ದನ್ನು ಹೇಳೋದು ಭಾರಿ ಕಷ್ಟ. ತಿಳಿದನ್ನು ಹೇಳ್ಬೇಕಾದ್ರೆ ಬರೋದನ್ನ ಹೇಳ್ಕೊಂಡು ಬಿಟ್ರೆ ಮುದೋಗಿ ಬಿಡುತ್ತೆ. ಕೇಳಿದ್ದನ್ನು ಹೇಳಬೇಕಾದ್ರೆ ಅವ್ರು ಕೇಳಿದ ಉತ್ತರ ಗೊತ್ತಿರಬೇಕಾಗತ್ತೆ. ಧೃತರಾಷ್ಟ್ರ ಏನ್ ಕೇಳ್ತಾನೆ ಅದನ್ನ ಹೇಳಬೇಕು. ಇಂಥ ಎಲ್ಲಾ ಜ್ಞಾನವನ್ನು ಕೂಡ ತಯಾರು ಮಾಡ್ಲಿಕ್ಕೆ ಟೈಮ್ ಇಲ್ಲ, ಮತ್ತೆ ಟೈಮ್ ಕೊಟ್ಟು ಒಂದು ಹದಿನೈದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕಿಲ್ಲ. ನೆಟ್ ಯಾವ ಪ್ರಾಕ್ಟೀಸ್ಗೂ ಅವಕಾಶ ಇಲ್ಲ. ಯುದ್ಧ ಶುರುವಾಗುತ್ತೆ, ಕಣ್ಣು ಕೊಡ್ತಾರೆ, ಹೊಟ್ಟು ಬಿಡ್ತಾರೆ, ತಕ್ಷಣ ಹೇಳ್ತಾ ಇರಬೇಕು. ಅದು ವೇದವ್ಯಾಸರು ಕೊಟ್ಟ ಜ್ಞಾನ ಎಂಥ ಜ್ಞಾನ ಇರಬೇಕು ಯೋಚನೆ ಮಾಡಿ. ಎಂಥ ಕಣ್ಣು ಕೊಟ್ಟರು, ಎಂಥ ತಿಳುವಳಿಕೆ ಕೊಟ್ಟರು. ಸಂಜೆ ಅವನು ಕೂಡಿಸಿದ್ದಾರೆ, ಧೃತರಾಷ್ಟ್ರ ಪ್ರಶ್ನೆ ಕೇಳು, ಅವನು ಉತ್ತರ ಹೇಳ್ತಾನೆ ಅಂತ ಹೊರಟೇ ಬಿಟ್ಟರು. ಆಗ ಧೃತರಾಷ್ಟ್ರ ಉವಾಚ, ಅವನು ಕೇಳ್ತಾ ಬರ್ತಾ ಇದ್ದಾನೆ. ಈ ಸ್ಟೇಜ್ನಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಈ ಕೆಲವು ಪ್ರಶ್ನೆ ಈಗಾಗಲೇ ಕೇಳಿ ಆಗಿದೆ ಅವನೀಗ. ಮೊದಲು ಏನೇನೋ ಕೇಳ್ತಾನೆ ಅವನು, ಯುದ್ಧರಂಗದ ಪರಿಚಯ ಮಾಡ್ಕೊಳ್ಬೇಕು, ಕುರುಕ್ಷೇತ್ರ ಎಲ್ಲಿದೆ, ಭೂಗೋಳ ಹೇಳು ಅಂತ ಕೇಳ್ತಾನೆ ಪಾಪ. ಜಾಗ್ರತೆ ಎಲ್ಲ ಹೇಳ್ಬೇಕು ಸಂಜಯ. ಈಗ ಈ ಕಡೆ ನೋಡಿದ್ರೆ ಯುದ್ಧ ವರ್ಣನೆ ಮಾಡಬೇಕು, ಜಾಗ್ರತೆ ಹೇಳಬೇಕು. ವೇದವ್ಯಾಸ ವರ ಕೊಟ್ಟಿರೋದೇನು, ಅವನು ಏನು ಕೇಳ್ತಾನೆ ನಿನಗೆ ಅರ್ಥ ಆಗಲಿ ಆಯ್ತೋ ಇಲ್ಲೋ, ಅವನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟು. ಇವತ್ತು ವೇದವ್ಯಾಸರ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಮತ್ತೊಬ್ಬ ವ್ಯಕ್ತಿ ನಾವು ಕಾಣೋದಿಲ್ಲ. ಅವರು ಮಹಾಭಾರತ ಒಂದು ಸಾಕು ನಮಗೆ. ವಿಶ್ವದಲ್ಲಿ ಇವತ್ತಿನ ಕಾಲಕ್ಕೆ 20ನೇ ಶತಮಾನ ಮನುಷ್ಯ ಚಂದ್ರಲೋಕದವರೆಗೂ ಹೋಗುವ ಯೋಚನೆ ಮಾಡಿ ಆಗಿಬಿಟ್ಟಿದೆ, ಹೋಗಿ ಬಂದಾಗಿ ಬಿಟ್ಟಿದೆ. ಇಂಥ ಕಾಲದಲ್ಲೂ ಕೂಡ ಮಹಾಭಾರತ ಅಂತ ಕೃತಿಯನ್ನು ಬರಲಿಕ್ಕೆ ಮತ್ತೊಬ್ಬನಿಗೆ ಸಾಧ್ಯವಾಗಿಲ್ಲ ಅಲ್ಲ, ಅದನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬನಿಗೆ ಆಗಿಲ್ಲ ಅಂದಮೇಲೆ ಎಂಥ ವೇದವ್ಯಾಸರು ಅಂತ ಯೋಚನೆ ಮಾಡಬೇಕು. ಅವ್ರು ಹೇಳ್ತಾರೆ ಇದರಲ್ಲಿ ಏನು ಬಂದಿದೆ ಅಂತ ಕೇಳಬೇಡಿ, ಏನು ಬಂದಿಲ್ಲ ಹುಡುಕಿ ಅಂತ ಹೇಳ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತ ಋಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಈ ಜಗತ್ತಿನೊಳಗೆ ಏನೆಲ್ಲ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂದ ನಾಲ್ಕು ಪುರುಷಾರ್ಥಗಳಿವೆ, ಇದು ಸಂಬಂಧಪಟ್ಟಂತ ವಿಚಾರವೆಲ್ಲ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಎಲ್ಲ ವಿಚಾರ ಇದರಲ್ಲಿದೆ, ಬೇರೆ ಎಲ್ಲರೂ ವಿಚಾರ ಇದ್ರೆ ಮಹಾಭಾರತದಲ್ಲಿ ಇದ್ದೇ ಇದೆ ಅಂತ ಅರ್ಥ. ಮಹಾಭಾರತದಲ್ಲಿ ಏನಾದರೂ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ. ಈ ಮಾತನ್ನ ನೋಡಿದಾಗ ಒಬ್ಬ ವ್ಯಕ್ತಿ ಈ ಮಾತನ್ನು ಹೇಳಬೇಕಾದ್ರೆ ಬರದ ವ್ಯಕ್ತಿ ವಿಶ್ವದಲ್ಲೇ ಇಂಥ ಮಾತನ್ನು ಮತ್ತೊಬ್ಬರು ಆಡಿಲ್ಲ. ವೇದವ್ಯಾಸರಿ ಮಾತನ್ನು ಆಡ್ತಾರೆ. ಅವ್ರು ಆಡಿದ್ದು ಎಷ್ಟು ದೊಡ್ಡದು, ಅದನ್ನು ಓದಿದ ಜನ ಹೃತ್ಪೂರ್ವಕ ಒಪ್ತಾರೆ. ಇದು ಇನ್ನೊಂದು ಆಶ್ಚರ್ಯ. ಪಾಶ್ಚಾತ್ಯ ವಿದ್ವಾಂಸರುಗಳು ವೀಬರ್ರು ವಿಂಟರ್ನಿಜ್ ಮೊದಲಾದ ಮ್ಯಾಕ್ಸ್ ಮದರ್ ಮೊದಲಾದವರು ಬರೀತಾರೆ ವೇದವ್ಯಾಸರ ಗ್ರಂಥದ ಬಗ್ಗೆ ಏನು ಹೇಳಿದ್ದಾರಲ್ಲ ಅದು ಶತಸತ್ಯವಾದ ಮಾತು ಅಂತ ಹೇಳಿದ್ದಾರೆ. ಮಹಾಭಾರತ ಅಂತ ಗ್ರಂಥ ಮತ್ತೊಂದು ಇಲ್ಲ ಅನ್ನೋದನ್ನ ನಮ್ಮ ದೇಶದವ್ರು ಹೇಳೋದಲ್ಲ, ನಮ್ಮ ದೇಶದವ್ರು ಓದೇ ಇಲ್ಲ ಅದರಿಂದ ಹೇಳೋ ಪ್ರಶ್ನೆ ಬರೋದಿಲ್ಲ. ಬೇರೆ ದೇಶದವ್ರು ಹೇಳ್ತಾರೆ ಪಾಪ ಇಂಥ ಗ್ರಂಥ ಜಗತ್ತಿನಲ್ಲಿ ಇಲ್ಲ. ಅದ ಮತದವರು ಅಲ್ಲ, ನಮ್ಮ ದೇಶದವರು, ನಮ್ಮ ಭಾಷೆಯವರು ಅಲ್ಲ. ಅವ್ರು ಹೇಳ್ತಾರೆ ಇಂಥ ಗ್ರಂಥ ಜಗತ್ತಿನ ಬೇರೆ ಯಾವ ಮತದಲ್ಲೂ, ಯಾವ ಭಾಷೆಯಲ್ಲೂ, ಯಾವ ಭಾಗದಲ್ಲೂ ಬಂದಿಲ್ಲ. ಮಹಾಭಾರತ ವಿಶ್ವದ ಅತಿ ಶ್ರೇಷ್ಠವಾದ ಗ್ರಂಥ ಅಂತ ಹೇಳ್ತಾರೆ. ಈ ಮಾತನ್ನು ಯೋಚನೆ ಮಾಡಬೇಕು ನಾವು. ಮಹಾಭಾರತದ ಹಿರಿಮೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೆದ ವೇದವ್ಯಾಸರ ಯೋಗ್ಯತೆಯನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸ್ವತಃ ಭಗವಂತ ಅವರು ಅಷ್ಟು ಜ್ಞಾನವನ್ನು ಕೊಟ್ಟರಂತ ಸಂಜಯ ನೀನು ಹೇಳು. ಸಂಜೆಯ ಕೂತ ಜಾಗ್ರತಿಯನ್ನು ಕೇಳ್ತಾ ಎಲ್ಲ ಹೇಳ್ತಾ ಬರ್ತಾರೆ. ಮುಂದೆ ಒಂದು ಘಟ್ಟದೊಳಗೆ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಅಂತ ಸೂಚನೆ ಕೊಟ್ಟಾಗ ಅದನ್ನೆಲ್ಲ ಕೇಳಲಿಕ್ಕೆ ಅಂತ ಹೊರಟು ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಧರ್ಮಕ್ಷೇತ್ರೇ ಕುರು ಸಂಜಯ ಕೊನೆಯ ಮಾತೆಲ್ಲ ಈ ಸಂಜಯನೇ ಕಿಮ ಕುರುವತ ಏನು ಮಾಡಿದರು, ಕಿಮ್ಮ ಕುರುವತ ಏನನ್ನು ಮಾಡಿದರು, ಯಾರು ಮಾಮಕಾಹ ಪಾಂಡವಾಶ್ಚೈವ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು, ಎಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಹ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದೊಳಗೆ ಒಂದೆಡೆ ಸೇರಿದಂತಹ, ಯಾತಕ್ಕೆ ಊಟಕ್ಕೆ ತಿಂಡಿಗೆ ಸೇರಿಲ್ಲ, ಮತ್ತೆ ಯುತ್ಸವ ಯೋಧುಮಿಚ್ಛವ ಯುದ್ಧೇಚ್ಛುಗಳಾಗಿ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಪಾಂಡವರು ಮುಂದೆ ಏನು ಮಾಡಿದರು ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ಲಿ ಸೇರಿದ್ದಾರೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ನಿನ್ನೆ ಹೇಳಿದ ಹಾಗೆ ಕೋರ್ಟ್ಗೆ ಹೋದವರು ಏನ್ ಮಾಡಿದ್ರು ಅಂತಾರಲ್ಲ, ಹಾಗೆ ಇವತ್ತು ಕೋರ್ಟ್ ಅಂದ್ರೆ ಎಲ್ಲರಿಗೂ ಅದೇ ಕೋರ್ಟೇ. ಒಳ್ಳೆಯವರಿಗೊಂದು ಕೋರ್ಟ್, ಕೆಟ್ಟವರಿಗೊಂದು ಕೋರ್ಟ್ ಅಂತಿಲ್ಲ. ಎಲ್ಲರೂ ಅದೇ ಕೋರ್ಟ್ಗೆ ಹೋಗಬೇಕೇ ಹೊರತು ಬೇರೆ ಕೋರ್ಟ್ನಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಅಂದ್ರೆ ಇಡೀ ಇಂಡಿಯಾ ಸುಪ್ರೀಂ ಕೋರ್ಟ್ ಒಂದೇನೆ. ಅದೇ ರೀತಿ ಜಗತ್ತಿಗೆ ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಒಂದೇನೆ. ಪಾಂಡವರಂತ ಧರ್ಮಿಷ್ಠರು ಅಲ್ಲಿಗೆ ಹೋಗಿದ್ದಾರೆ, ಕೌರವರಂತ ಅಧರ್ಮಿಗಳು ಅಲ್ಲಿಗೆ ಹೋಗಿದ್ದಾರೆ, ಒಂದೇ ಕಡೆಗೆ ಸೇರಿದ್ದಾರೆ. ಕೋರ್ಟ್ ಕೇಸ್ ನಡೀತಿರ್ಬೇಕಾದ್ರೆ ಇಲ್ಲೇ ಇಲ್ಲ ಎಂತಿರ್ತಾರೆ, ಆ ಕಡೆಗೆ ಅಲ್ಲೇ ನಿಂತಿರ್ತಾರೆ. ಪಾಪ ಮನಸ್ಸಿನಿಂದ ಪೂರ್ತಿ ದೂರ, ದೇಹದಲ್ಲಿ ಅಲ್ಲೇ ಇರ್ತಾರೆ. ಇದು ಒಳ್ಳೆಯ ಸಂಕೇತವಾಗಿ ಇಬ್ಬರು ಅಲ್ಲಿ ಸೇರಿದ್ದಾರಲ್ಲ, ಅಲ್ಲಿ ಏನು ಮಾಡಿದರು ಅವರು? ಅಲ್ಲಿ ಪದ ಹೇಗಿದೆ ನೋಡಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಧರ್ಮಕ್ಷೇತ್ರ ಅಂಬುದಕ್ಕೆ ಒಂದು ಅರ್ಥ ಧರ್ಮವನ್ನು ನಿರ್ಣಯ ಮಾಡತಕ್ಕಂಥ ಕ್ಷೇತ್ರ. ನ್ಯಾಯಕ್ಷೇತ್ರ ನ್ಯಾಯಾಲಯ ಅಂತ ಕರೀತಾರಲ್ಲ ಹಾಗೆ, ನ್ಯಾಯಾಲಯದಲ್ಲಿ ಅಂತ ಹೇಗೋ ಧರ್ಮಕ್ಷೇತ್ರದಲ್ಲಿ ಆ ಸ್ಥಳ ಯಾವುದು? ಕುರುಕ್ಷೇತ್ರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ. ಕುರುವನ್ನು ರಾಜ ನಿರ್ಮಾಣ ಮಾಡಿದ್ದಕ್ಕೋಸ್ಕರ ಕುರುಕ್ಷೇತ್ರ ಅಂತ ಅದಕ್ಕೆ ಹೆಸರು. ಕುರು ಅಂತ ಒಬ್ಬ ರಾಜ, ಆ ವಂಶದಲ್ಲಿ ಬಂದಿದ್ದಕ್ಕೆ ಕೌರವರು ಅಂತ ಇವರಿಗೆ ಹೆಸರು. ಕುರು ತುಂಬಾ ಒಳ್ಳೆಯ ರಾಜ, ಗಮನಿಸಬೇಕನ್ನು, ಇವರು ಎಷ್ಟು ಕೆಟ್ಟವರು ಅವನು ಅಷ್ಟೇ ಒಳ್ಳೆಯವನು. ಪುಣ್ಯಾತ್ಮ ಕುರು ಅನ್ನೋ ರಾಜ ಕ್ಷೇತ್ರ ನಿರ್ಮಾಣ ಮಾಡಿದನೆ. ಆದ್ರೆ ಹಿಂದೆ ಮಹಾಭಾರತದಲ್ಲೇ ಬರುತ್ತೆ. ಆನಂತರ ಕ್ಷೇತ್ರ ಯಾಕೆ ನಿರ್ಮಾಣ ಮಾಡಬೇಕಾಗಿತ್ತು ಅವನು? ಯೋಚನೆ ಮಾಡಿದನಂತೆ, ಅವನ ತಲೆಯಲ್ಲಿ ವಿಚಿತ್ರವಾದ ಯೋಚನೆ ಬಂದಂತೆ ಕುರುರಾಜನಿಗೆ. ಅವನು ಅಂದ್ಕೊಂಡಂತೆ, ಜನಗಳು ಮಾಡ್ತಕ್ಕಂತಹ ಸಾಮಾನ್ಯ ಕಾರ್ಯಗಳು ಸಹ ತುಂಬ ಹೆಚ್ಚಾಗಬೇಕು, ನೂರಾರು ಪಟ್ಟು ಜಾಸ್ತಿ ಫಲ ಕೊಡಬೇಕು, ಅದಕ್ಕೊಂದು ಒಳ್ಳೆಯ ಕ್ಷೇತ್ರವನ್ನು ಮಾಡಬೇಕು. ಆ ಕ್ಷೇತ್ರವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಎಷ್ಟು ಉದಾತ್ತವಾದ ವ್ಯಕ್ತಿತ್ವ! ಎಷ್ಟೋ ತೀರ್ಥಕ್ಷೇತ್ರಗಳಿವೆ, ನಾವೇನು ಮನೆಯಲ್ಲಿದ್ದು ಮಾಡ್ತೇವಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾಡಿದಾಗ ತುಂಬ ಜಾಸ್ತಿಯಾಗಿ ಬಿಡುತ್ತೆ. ನಮ್ಮದೆಲ್ಲ ಅಷ್ಟು ಗೊತ್ತಿದೆ ಜನಗಳಿಗೆ, ಬಟ್ ಒಂದು ಗೊತ್ತಿಲ್ಲ ಅವರಿಗೆ. ಪುಣ್ಯ ಮಾಡಿಬಿಟ್ಟರೆ ಪುಣ್ಯ ಜಾಸ್ತಿ ಆಗುತ್ತದೆ ಅಷ್ಟೇ ಗೊತ್ತಿದೆ. ಶಾಸ್ತ್ರ ಹೇಳುತ್ತೆ ಪಾಪ ಮಾಡಿದ್ರೆ ಪಾಪನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ಅದು ಗೊತ್ತಿಲ್ಲ ತುಂಬ ಜನಕ್ಕೆ ಅಷ್ಟೇ. ಅದಕ್ಕೆ ತಿರುಪತಿ ಮದ್ರಾದ ಹೋಗ್ತಾರೆ, ದೇವ್ರು ನೋಡಿಬಿಡ್ತಾರೆ ಎಷ್ಟು ಪುಣ್ಯಪ್ಪ, ಎಷ್ಟೋ ಪುಣ್ಯ ಬಂತು ಬಿಡು ಅಂತ ಖುಷಿಯಾಗಿಬಿಡುತ್ತೆ ಪಾಪ. ಅಲ್ಲಿ ಹೋಗ್ತಾರೆ ಎಷ್ಟೋ ಪುಣ್ಯ ಬಂದದ್ದು ಖುಷಿ, ಸ್ನಾನ ಮಾಡ್ತಾರೆ, ಅಕಸ್ಮಾತ್ ಮಾಡ್ತಾರೆ, ಎಲ್ಲ ಮಾಡೋ ಗ್ಯಾರಂಟಿ ಇರೋದಿಲ್ಲ, ಅಕಸ್ಮಾತ್ ಮಾಡ್ತಾರೆ, ಭಾರಿ ಪುಣ್ಯ ಬಂದು ತಿಳ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳುತ್ತೆ ಪುಣ್ಯ ಒಂದೇ ಜಾಸ್ತಿ ಆಗೋದಿಲ್ಲ, ಅಲ್ಲಿ ಪಾಪ ಮಾಡಿದರೆ ಅದು ಭಾರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ತಮಾಷೆ, ಪುಣ್ಯ ಸ್ವಲ್ಪ ಮಾಡ್ತಾರೆ, ಪಾಪನೇ ಜಾಸ್ತಿ ಮಾಡೋದಲ್ಲ ಹೋದಾಗೆಲ್ಲ ಕೂಡ. ಇಳ್ಕೊಳ್ಳೋ ಜಾಗ, ಮಾಡೋ ಕೆಲಸ, ತಿನ್ನೋ ಆಹಾರ ಎಲ್ಲ ಶಾಸ್ತ್ರ ಬೇಡ ಅಂತ ಹೇಳಿದ್ದೇನೆ. ಅಂದರೆ ದೇವರ ದರ್ಶನ ಮಾಡಿದ, ಸ್ನಾನ ಮಾಡಿದ ಒಂದೆರಡು ಪುಣ್ಯದ ಮುಂದೆ ನೂರಾರು ಪಾಪಗಳು ಎಷ್ಟು ಜಾಸ್ತಿ ಆಗುತ್ತೆ ಹೇಳೋದಕ್ಕೆ ಬರೋದಿಲ್ಲ. ಅನೇಕರಿಗೆ ಗೊತ್ತೇ ಇಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಕರೆಂಟ್ ವ್ಯವಹಾರ ಇದ್ದಾಗೆ. ಕರೆಂಟ್ ಸರಿಯಾಗಿ ಉಪಯೋಗಿಸಿದರೂ ಫಸ್ಟ್ ಕ್ಲಾಸ್ ಬೆಳಕು ಬಂದುಬಿಡುತ್ತೆ, ತಪ್ಪಾಗಿ ಉಪಯೋಗಿಸಿದರೂ ಶಾಶ್ವತ ಕಪ್ಪಾಗಿಬಿಡುತ್ತೆ. ಕತ್ಲೆ, ಒನ್ಸ್ ಫಾರ್ ಆಲ್ ಗಾನ್, ಸತ್ತು ಹೋಗಿಬಿಡ್ತಾನೆ. ಒಂದು ನಿಮಿಷ ಅರ್ಧ ಒಂದು ನಿಮಿಷ ಸಾಯ್ತಾನೆ, ಒಂದಿನ ಬೆಳಕು ಬರುತ್ತೆ. ಈ ಕರೆಂಟನ್ನು ಉಪಯೋಗಿಸ್ಬೇಕಾದ್ರೆ ಎಷ್ಟು ವಿಚಾರದಿಂದ ಇರಬೇಕಲ್ಲ. ಪುಣ್ಯಕ್ಷೇತ್ರಗಳು ಅಂದ್ರೆ ಹಾಕಿ, ಸರಿಯಾಗಿ ಬದುಕಿದರೆ ನಮ್ಮ ಜೀವನ ಪಾವನವಾಗಿ ಬಿಡುತ್ತೆ, ತಪ್ಪಾಗಿ ಬದುಕಿದರೆ ಅಧೋಗತಿಯೇ ಖಂಡಿತ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಪರಿಹಾರ ಆಗಿಬಿಡುತ್ತೆ. ಅಷ್ಟೇ ಜನಕ್ಕೆ ಗೊತ್ತು, ಇನ್ನೊಂದು ಗೊತ್ತಿಲ್ಲ. ಆದರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಪುಣ್ಯಕ್ಷೇತ್ರದಲ್ಲೇ ಪಾಪ ಏನಾದರೂ ಮಾಡಿಬಿಟ್ರೆ ಆ ಜನ್ಮದಲ್ಲಿ ಎಲ್ಲೋದ್ರೂ ವಾಪಸ್ ಹೋಗೋದಿಲ್ಲ ಅಂತ ಮೂದೋಯ್ತಾನೆ. ಅಂದರೆ ಇವತ್ತು ಹೆಚ್ಚಿನ ಪಾಪ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗೋ ಸಂಭವನೇ ಜಾಸ್ತಿ ಇಲ್ಲಿ ಹೋದಾಗ. ಆ ಕುರುಕ್ಷೇತ್ರ, ಇಂಥ ಕ್ಷೇತ್ರ ಸಾವಿರಾರು ಇವೆ. ಇನ್ನೊಂದು ಕ್ಷೇತ್ರ ಮಾಡಬೇಕು ಅಂದ್ಕೊಂಡಂತೆ ಪುಣ್ಯಾತ್ಮ. ಅದು ಹೇಗಿರಬೇಕು ಅಂದರೆ ಎಲ್ಲ ಕ್ಷೇತ್ರಕ್ಕೆ ದೊಡ್ಡ ಕ್ಷೇತ್ರ ಆಗಬೇಕು, ಆ ಕ್ಷೇತ್ರದಲ್ಲಿ ಮಾಡಿದ ಪುಣ್ಯ ಭಾರಿ ಭಾರಿ ಬೆಳಿಬೇಕು ಅಂತ ಸಂಕಲ್ಪ ಮಾಡಿ ದೇವತೆಗಳನ್ನು ಕಾಣುತ್ತಾನೆ. ಇಂದ್ರದೇವರ ಹತ್ರ ಹೋದನಂತೆ. ಅವ್ರು ಹೇಳ್ತಾರೆ, ಆಯಿತು ನೀನೊಂದು ಕೆಲಸ ಮಾಡು, ಒಂದು ಕ್ಷೇತ್ರವನ್ನು ಆಯ್ಕೊಂಡು ಬಿಟ್ಟು ಚೆನ್ನಾಗಿ ಉತ್ತು ಬಿಡು, ಅದಕ್ಕೊಂದು ಅನುಗ್ರಹ ಮಾಡ್ತೇನೆ, ಬೇಕಾದಷ್ಟು ಫಲ ಕೊಡಲಿ ಅಂತ ಹೇಳಿಬಿಟ್ರಂತ. ಆ ಜೋಶ ಒಂದು ನೇಗಿಲನ್ನು ಮಾಡಿಸಿಕೊಂಡ. ಉಳಿದಕ್ಕಲ್ಲ, ಈಗ ಉಳ್ಳಕ್ಕೆ ಎಂಥ ಎತ್ತು ಉಪಯೋಗಿಸ್ಬೇಕೀಗ ಎತ್ತುಗಳನ್ನ ಯೋಚನೆ ಮಾಡಿ ರುದ್ರದೇವರ ಹತ್ರ ಹೋದನಂತೆ, ಶಿವನ ಹತ್ರ ಹೋದನಂತೆ. ಕೇಳಿಕೊಂಡಂತೆ, ಸ್ವಾಮಿ ನಾನೀಗ ನೇಗಿಲಿಂದ ಉಳ್ಳ ಕೆಲಸ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಎತ್ತು ಕೊಡಿ ಅಂತ ಕೇಳಿದನಂತೆ. ಅದು ಪೂರ್ತಿಯಲ್ಲ, ಮತ್ತೆ ಬಾಡಿಗೆ ಕೊಟ್ಟಾಗ ಸ್ವಲ್ಪ ಹೊತ್ತು ಕಾಲ ಮಾತ್ರ, ತೋಟ ಇನ್ಮೇಲೆ ನಂದಿ ಅವರಿಗಿಲ್ಲ ಅಂತ ಹೇಳೋ ಕಾರಣ ಇಲ್ಲ, ಉಪಯೋಗಿಸ ಪೂರ್ತಿ ಕೊಡಿ ಅಂತ ಹೇಳಿದಾಗ ಅವ್ರು ಕೊಟ್ಟರಂತೆ, ಕೆಲಸ ಮುಗಿಸಿದಷ್ಟು ಕೊಡುವಂತೆ ವಾಪಸ್ ಕೊಟ್ಟುಬಿಟ್ರಂತೆ. ತಗೊಂಡ್ಬರ್ತಾನೆ ಇನ್ನೊಂದು ಬೇಕಾಯ್ತಲ್ಲ, ಒಂದೇ ಎತ್ತಾಯ್ದು, ಇನ್ನೊಂದು ಎತ್ತು ಬೇಕಲ್ಲ, ಇನ್ನೊಂದು ಎತ್ತು ಸಿಗಲೇ ಇಲ್ಲ. ಯಮದೇವರ ಹತ್ರ ಹೋದನಂತೆ ಪುಣ್ಯಾತ್ಮ, ಸ್ವಾಮಿ ನನಗೆ ನಿಮ್ಗೆ ಕೋಣ ಕೊಡ್ತೀರಾ, ಸ್ವಲ್ಪ ವ್ಯವಸಾಯಕ್ಕೆ ಬೇಕು ಅಂತ ಕೇಳ್ತಾನೆ. ಪಾಪ, ಎರಡು ಮ್ಯಾಚಿಗೆ ನೋಡಿ, ಧರ್ಮ ಒಂದು, ವೃಷಭ ಒಂದು, ಕೋಣ ಒಂದು, ಎರಡು ಬಂದು. ರುದ್ರದೇವರ ವೃಷಭ, ಯಮಧರ್ಮನ ಕೋಣ, ಎರಡನ್ನು ಕೂಡ ಇಸ್ಕೊಂಡು ಬಂದ. ಇವರು ಇನ್ನು ಕೊಟ್ಟರು, ಅವ್ರು ಅದನ್ನು ಕೊಟ್ಟರು. ಬಂದು ನೇಗಿಲನ್ನ ಮಾಡಿ ಉಳ್ಳ ಶುರು ಮಾಡಿದರು, ಅದರಿಂದ ಉಡುತ್ತಾ ಇದ್ದಾನು. ಆ ರೀತಿ ಉಡುತ್ತಾ ಉಡುತ್ತಾ ಹೋದಂತೆ ಅಲ್ಲಿ ಆ ಕ್ಷೇತ್ರ ಕುರುಕ್ಷೇತ್ರ ಅಂತ ಹೆಸರು ಬಂತಾನೆ. ಇಲ್ಲಿ ತಮಾಷೆ, ಈ ರುದ್ರದೇವರ ವೃಷಭ, ಯಮದೇವರ ಕೋಣ. ವೃಷಭ ಅಚ್ಚೆ ಬಿಳಿ ಬಣ್ಣದ ವಸ್ತು, ಅಚ್ಚೆ ಬಿಳಿ ಬಣ್ಣದ್ದು ವೃಷಭ. ಈ ಕೋಣ ಬರೀ ಕರಿ ಬಣ್ಣದ್ದು ಕೋಣ, ಸರಿಯಾಗಿಬಿಟ್ಟಿದೆ. ಒಂದು ಅಚ್ಚೆ ಬಿಳಿ ಬಣ್ಣದ ಪಾಂಡವರು ಒಂದು ಕಡೆಗೆ, ಮುಂದೆ ಕೌರವರಂತ ಭಾರಿ ಭಾರಿ ಒಳಗೂ ಕಪ್ಪಿದ್ದ ಜನ ಆ ಕಡೆ, ಎರಡು ಮುಂದೆ ಸೇರೋದಕ್ಕೊಳ್ಳೆ ಸೂಚನೆ ಆಗಿಬಿಡುತ್ತದೆ. ಒಂದು ಇಬ್ಬರು ಕಾಂಬಿನೇಷನ್ ಹೇಗಿದೆ ನೋಡಬೇಕು. ಮಹಾಭಾರತದ ಕೊನೆಗೆ ಯುದ್ಧ ನಡೀತಕ್ಕಂತಹ ಈ ಪರ್ವದೊಳಗೆ, ಸೌಪ್ತಿಕ ಪರ್ವದಲ್ಲಿ ಕಥೆ ಎಲ್ಲ ಬರುತ್ತೆ. ಕುರುಕ್ಷೇತ್ರವನ್ನು ಯಾರು ನಿರ್ಮಾಣ ಮಾಡಿದ್ರು, ಯಾತಕ್ಕೆ ಮಾಡಿದ್ರು ಅಂತ ಕಥೆ ಎಲ್ಲ ಬರುತ್ತೆ. ಅವನು ಹೋಗ್ತಾ ಹೋಗ್ತಾ ಏನ್ ಮಾಡಿದನಂತೆ, ತನ್ನ ದೇಹವನ್ನೇ ತುಂಡು ಮಾಡಿ ಬಿಟ್ಲ ಶುರು ಮಾಡಿದಂತೆ ಕುರುಕ್ಷೇತ್ರದಲ್ಲಿ. ಆಯಿ ಬೀಜ ಅಲ್ಲವನು. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳಿದರಂತೆ, ಭಲೆ ಕುರುರಾಜ, ತುಂಬಾ ಸಾಹಸ ಮಾಡ್ತಾ ಇದ್ದಿ, ನಿಲ್ಲಿಸಿಬಿಡು, ಇನ್ಮೇಲೆ ಇದು ಪುಣ್ಯಕ್ಷೇತ್ರವಾಗಲಿ ಅಂತ ವರ ಕೊಟ್ಟು ಬಿಡ್ತಾರೆ. ಇದು ಪುಣ್ಯಕ್ಷೇತ್ರವಾಗಲಿ. ಎಂಥ ಪುಣ್ಯಕ್ಷೇತ್ರವಾಗಲಿ ಅಂದ್ರೆ, ಮಹಾಭಾರತ ಹೇಳ್ತಾರೆ, ಈ ಕ್ಷೇತ್ರಕ್ಕೆ ಬಂದ್ರೆ ಪುಣ್ಯ ಅಲ್ಲ, ಇಲ್ಲಿ ಇದ್ರೆ ಪುಣ್ಯ ಅಲ್ಲ, ಕುರುಕ್ಷೇತ್ರದ ಮೇಲೆ ಬೀಸಿ ಬಂದ ಗಾಳಿ ನಮ್ಮ ಮೇಲೆ ಬೀಸಿದರೆ ನಮ್ಮ ಎಲ್ಲಾ ಪಾಪಗಳು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ಗಾಳಿ ಬೀಸಿದ್ರೆ ಸಾಕಂತ ಅಂತ ಒಂದು ಕ್ಷೇತ್ರ. ಕುರುಕ್ಷೇತ್ರದ ಧೂಳಿಗಳು ನಮ್ಮ ಮೇಲೆ ಬೀಸಿದರೆ ನಮ್ಮ ಜನ್ಮ ಜನ್ಮದ ಪಾಪ ಹೋಗಿಬಿಟ್ಟು, ಎಷ್ಟು ಧೂಳಿ ನಮ್ಮ ಮೇಲೆ ದೇಹದ ಬೀಳುತ್ತೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡ್ತಾನಂತೆ ಮನುಷ್ಯ. ಎರಡೆರಡು ಕೆಲಸ, ಎಲ್ಲಾ ಪಾಪನಾಶವನ್ನು ಮಾಡೋದು, ಸ್ವರ್ಗಕ್ಕೆ ಇರತಕ್ಕಂಥ ಪುಣ್ಯವನ್ನು ಕೊಡೋದು. ಇಂಥ ಶಕ್ತಿ ಬರಲಿ ಅಂತ ಅನುಗ್ರಹ ಮಾಡಿದರಂತೆ, ಅವನು ಕೃತಾರ್ಥನಾಗಿಬಿಟ್ಟ. ಅವನು ಉದ್ದೇಶಿಸಿದ್ದೇನು, ಪುಣ್ಯವನ್ನು ಜನ ಮಾಡಿ 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 ತುಂಬಾ ಬೇರೆ ಇರಬೇಕು ಅಂತ ಆತನ ಭಾವನೆ. ಅಲ್ಲಿಂದ ಖುಷಿಯಿಂದ ಬಂದ, ಕುರುಕ್ಷೇತ್ರ ತಯಾರಾಯಿತು. ತಮಾಷೆ, ಆ ಕುರುಕ್ಷೇತ್ರದಲ್ಲಿ ಪರಿಣಾಮ ಆಗಿದ್ದು ಮುಂದೆ ಏನು? ಸ್ವಂತ ತನ್ನ ವಂಶದಲ್ಲೇ ಬಂದ ಜನಗಳು ಕಾದಾಡ್ತಕ್ಕಂಥ ಕ್ಷೇತ್ರ ಆಯ್ತು. ಎಷ್ಟೋ ಜನ ಕಷ್ಟಪಟ್ಟು ಆಸ್ತಿ ಮಾಡ್ತಾರೆ ಪಾಪ ಹಿರಿಯರು, ಅದೇ ಆಸ್ತಿನೇ ಮಕ್ಕಳ ಜಗಳಕ್ಕೆ ಕಾರಣ ಆಗುತ್ತೆ. ಆಮೇಲೆ ಕಷ್ಟಪಟ್ಟು ಮಾಡ್ತಕ್ಕಂಥ ಆಸ್ತಿ ಕೋರ್ಟ್ ಕಚೇರಿಗೆ ಹೋಗೋದೇ ಅದರಿಂದ. ಪಾಪ, ತಂದೆ ತಾಯಿ ಆಸ್ತಿನೇ ಇಲ್ಲ, ಕೋರ್ಟ್ ಕಚೇರಿ ಹೋಗೋ ಚಾನ್ಸಸ್ಸೇ ಇಲ್ಲ, ಯಾತಕ್ಕೆ ಹೋಗ್ಬೇಕು? ಪಾಪ ಯೋಚನೆ ಇಲ್ಲ, ಸ್ವಲ್ಪ ಆಸ್ತಿ ಇತ್ತೋ ಇಲ್ಲವೋ ದುಡಿಯೋದು ಯಾರೋ ಗಲಾಟೆ ಮಾಡೋದು ಯಾರೋ ಆಗುತ್ತೆ, ದುಡಿದಿದ್ದವರು ಗಲಾಟೆ ಮಾಡೋದು ಇವರು. ಇವತ್ತು ಕುರುಕ್ಷೇತ್ರ ನಿರ್ಮಾಣವಾಯಿತು, ಅದೇ ವಂಶದ ಜನ ಪಾಂಡವರು ಕೌರವರು ಅಲ್ಲಿ ಹೋರಾಡ್ತಕ್ಕಂಥ ಸನ್ನಿವೇಶ ಬಂತು. ಮತ್ತೊಂದು ಆಶ್ಚರ್ಯ, ಅಲ್ಲಿ ಕುರುರಾಜ ಆ ರೀತಿ ಮಾಡಿದ, ಧರ್ಮ ವೃದ್ಧಿಗೆ ಅವಕಾಶವನ್ನು ಕಲಿಸಬೇಕು ಅಂತಕ್ಕಂಥ ಭಾವನೆ ಇತ್ತು. ಆತನ ವರ ಇತ್ತಲ್ಲ, ಅಲ್ಲಿ ಧರ್ಮಕ್ಕೆ ಜಯ ಸಿಗಬೇಕು ಅಂತ ಆತನ ಭಾವನೆ. ಕೊನೆ ಆತನ ಸಂಕಲ್ಪ ಏನಿತ್ತಂತೆ, ಧರ್ಮಕ್ಕೆ ಜಯ ಸಿಗಬೇಕು, ಅದಕ್ಕೋಸ್ಕರ ಮಾಡಿದ ಪುಣ್ಯ. ಕೋರ್ಟ್ ಕಚೇರಿ ಯಾತಕ್ಕೆ ಮಾಡಿರ್ತಾರೆ? ಅರ್ಹರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿರ್ತಾರೆ. ಅರ್ಹರಿಗೆ ನ್ಯಾಯ ಸಿಗಬೇಕು ಅಂತ ಹೇಗೆ ನಮ್ಮ ಸರ್ಕಾರ ಈ ಕೋರ್ಟ್ಗಳ ವ್ಯವಸ್ಥೆ ಮಾಡಿದೆಯೋ, ಹಾಗೆ ಕುರುರಾಜ ಧರ್ಮಿಷ್ಠರಿಗೆ ಜಯ ಆಗಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ಧರ್ಮಕ್ಷೇತ್ರ ಅಂತ ಹೆಸರಾಯಿತು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ ಆ ಜಾಗಕ್ಕೆ ಬಂದು. ಅನೇಕರಿಗೆ ಗೊತ್ತಿಲ್ಲ, ಭೀಷ್ಮ ಪರಶುರಾಮರ ಯುದ್ಧವಾಯಿತು ಅಂತ ನಾವು ಕೇಳಿದ್ದೇವೆ, ಅಷ್ಟು ಅನೇಕರಿಗೆ ಗೊತ್ತಿರುತ್ತೆ. ಅದು ನಡೆದಿದ್ದೆಲ್ಲ ಗೊತ್ತೇನು, ಇದೇ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ. ಅದು ಒಂದು ಕುರುಕ್ಷೇತ್ರದಲ್ಲಿ ತುಂಬಾ ಯುದ್ಧಗಳು ನಡೆದಿದೆ, ಅದು ದೊಡ್ಡ ಯುದ್ಧಗಳಲ್ಲಿ ಅದು ಒಂದು. ಜನ ಅದನ್ನು ಕೇಳಿಲ್ಲ, ಇನ್ನೊಂದನ್ನು ಕೇಳಿಲ್ಲ, ತಪ್ಪು ಕೇಳಿದ್ದಾರೆ. ಒಂದನ್ನು ಕೇಳಿಲ್ಲ, ಒಂದೊಂದು ತಪ್ಪು ಕೇಳಿದ್ದಾರೆ. ಕುರುಕ್ಷೇತ್ರ ನಡೀತಾ ತುಂಬಾ ಜನ ಗೊತ್ತಿಲ್ಲ, ತಪ್ಪು ಕೇಳಿರೋದೇನು ಗೊತ್ತಾ, ಯುದ್ಧದಲ್ಲಿ ಪರಶುರಾಮರು ಸೋತು ಬಿಟ್ರು, ದೊಡ್ಡ ತಪ್ಪಿದ್ದು. ಭೀಷ್ಮ ಪರಶುರಾಮರ ಯುದ್ಧದಲ್ಲಿ ಪರಶುರಾಮರು ಸೋತರು ಅಂತ ಯಾವ ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪರಶುರಾಮರು ಯಾರು ಗೊತ್ತೇನು? ಮತ್ಸ್ಯ ಕೂರ್ಮಃ ವರಾಹಸ್ಯ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇದಶ. ಭಗವಂತನ ಹತ್ತು ಅವತಾರಗಳಲ್ಲಿ ಪರಶುರಾಮ ರೂಪ ಒಂದು, ಭೀಷ್ಮ ಎಲ್ಲಿ, ಪರಶುರಾಮರ ಎಲ್ಲಿ, ಜೊತೆಗೆ ಗುರುಗಳ ಜೊತೆಗೆ. ಅವರು ಸೋತು ಇವರಿಗೆಲ್ಲ ಸಂಭವ ಇಂದಾದ್ರೂ ಉಂಟೇನೋ? ಎಂದೆಂದೂ ಇಲ್ಲ, ತಪ್ಪು ಕಥೆ. ಅದು ಒಂದು ಮಹಾಭಾರತ ಓದಿಲ್ಲ ಜನಗಳು, ಭೀಷ್ಮರು ಗೆದ್ದಿದ್ದಲ್ಲ, ಭೀಷ್ಮರು ಸೋತಿದ್ದು, ಪರಶುರಾಮರೇ ಗೆದ್ದಿದ್ದದು ಒಂದು. ಜನ ಹೇಳ್ತಾರಲ್ಲ ಅಂತ ಕೇಳಿದ್ರೆ, ಜನ ಸಾವಿರ ಹೇಳ್ತಾರೆ, ಆದರೆ ನಡೆದಿದ್ದು ಮಾತ್ರ ಅಷ್ಟೇನೆ. ಮತ್ತೆ ಭೀಷ್ಮರು ಆಗ ಸೋತಿದ್ದು, ಸೋತಬೇಕಾಗಿತ್ತು, ಸಾಯ್ಬೇಕಾಗಿತ್ತು ಅಂತ ಕೇಳಿದ್ರೆ ಇಲ್ಲ, ಭೀಷ್ಮರು ಅಲ್ಲಿ ಸೋತಿದ್ದೇ ನಿಜ, ಒಂದ್ ರೀತಿ ಗೆದ್ರಂತಷ್ಟೇನು. ಅದು ಪ್ರಸಂಗ ಬಂತು ಅಂತ ಹೇಳಕ್ಕೆ ಭೀಷ್ಮರ ಕತೆ ಮುಂದೆ ಬರಲೇಬೇಕಲ್ಲ, ಅದು ಪೂರ್ವಭಾವೇ ಹೇಳ್ತಿರೋದಷ್ಟೇ. ಭೀಷ್ಮರು ಮಹಾಪರಾಕ್ರಮಿಗಳು ಹೌದು, ಅದು ಪರಶುರಾಮನ ಗೆಲ್ತಕ್ಕಂಥ ಪರಾಕ್ರಮಿಗಳಲ್ಲ. ಅವ್ರೇನ್ ಮಾಡಿದ್ರಂತೆ, ಭೀಷ್ಮ ಪರಶುರಾಮರ ಯುದ್ಧ ಪ್ರಾರಂಭವಾಗ್ತಾ ಇತ್ತು. ಆಗ ಇನ್ನೇನು ಯುದ್ಧ ಶುರು ಆಗಬೇಕು, ಭೀಷ್ಮರು ರಥದಿಂದ ಕೆಳಗಿಡಿದರಂತೆ, ತಮ್ಮ ಕವಚವನ್ನು ತೆಗೆದಿಟ್ಟರಂತೆ, ಕಿರೀಟವನ್ನು ತೆಗೆದಿಟ್ಟರಂತೆ ತರ್ಥದಲ್ಲಿ, ಆ ಶಸ್ತ್ರಾಸ್ತ್ರಗಳನ್ನು ಇಡ್ತಾರೆ, ಪಾದರಕ್ಷೆಗಳನ್ನು ಬಿಟ್ಟುಬಿಡ್ತಾರೆ. ಅಲ್ಲೇನೆ ಪರಶುರಾಮ ರಥ ಹತ್ರ ಹೋಗ್ತಾರೆ. ಹೋಗಿಬಿಟ್ಟು ಮೂರು ಸುತ್ತು ಪ್ರದಕ್ಷಿಣೆ ಬರ್ತಾರೆ ರಥಕ್ಕೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾರೆ, ನನ್ನ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪರಶುರಾಮದೇವರು ತಥಾಸ್ತು ಅಂತ ಹೇಳುತ್ತಾರೆ. ಯಾರಿಗೆ ಎದುರು ಲೆಕ್ಕ ಹಾಕಿ, ಯುದ್ಧಕ್ಕಿಂತ ಮುಂಚೆ ಸರೆಂಡರ್ ಆಗಿಬಿಟ್ಟು ನನ್ನ ಕಾಪಾಡಬೇಕು ಅಂತ ಕೇಳುತ್ತಾರೆ. ಗುರುಗಳ ಅನುಗ್ರಹ ಮಾಡ್ತಾರೆ. ಭಗವಂತ ಹೇಳ್ತಾರೆ, ನನ್ನನ್ನು ಆಶ್ರಯಿಸಿ ಬಿಟ್ರೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಶತ್ರುದೇವ ಪ್ರಪನ್ನಾಯ ತವಾಸ್ಮೀತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯ ತದಾಮೇ ತದ್ ವ್ರತಂ ಮಮ. ರಾಮದೇವರ ಮಾತಿ, ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣನಾಗಿ ಮಾತಾಡ್ತಾರೆ. ಶರಣಾಗತರಾದರು ಭೀಷ್ಮರು. ಭಗವಂತ ಹೇಳಿದ, ತಥಾಸ್ತು ಅಂತ ಹೇಳಿದರು. ಭೀಷ್ಮರು ಯುದ್ಧ ಶುರು ಮಾಡಿಬಿಟ್ರು. ಎಷ್ಟು ಹೊಡಿತಾ ಇದ್ದಾರೆ ಪರಶುರಾಮರಿಗೆ, ಏನೇನೂ ಆಗ್ತಾ ಇಲ್ಲ. ಪರಶುರಾಮರು ತಿರುಗಿ ಹೊಡಿತಾರೆ. ಹೇಗೆ ಹೊಡಿತಾರೆ ಗೊತ್ತಾ? ಏನು ಆಗಬಾರದು ಅಂತ ಹೊಡಿತಾರೆ. ಪಾಪ ಕಾಲಿ ಬಿದ್ದು ಹೋಗಿದ್ದಾರಲ್ಲ, ಮಗು ತಾಯಿ ಜೋರಾಗಿ ಹೊಡಿಯುತ್ತೆ ಕಾಲಿಲೆ. ತಾಯಿ ಮಗುನೆಲ್ಲ ಹೊಡಿತಾಳೆ. ಪಾಪ ಮಗುವಿನ ಮಗುವಿಗೆ ತಾಯಿ ಮೇಲೆ ಭಾರಿ ಸಿಟ್ಟು, ಹಾಲಿಗೆಲ್ಲ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಹೊಡಿತಾ ಇರ್ತಾಳೆ ಪಾಪ. ಆದರೆ ತಾಯಿ ಮಾತ್ರ ನೆಲ್ಲ ಹೊಡಿತಾಳೆ ಮಗುವನ್ನ ಪಾಪ. ಅದೇ ರೀತಿ ಏನಾದರೂ ತಾಯಿ ಹೊಡೆದ್ರೆ ಮಗು ಒಂದೇ ಏಟಿಗೆ ಹೋಗಿಬಿಡುತ್ತೆ ಅಷ್ಟೇ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭೀಷ್ಮರ ಪೆಟ್ಟು ಅರಿಯದ ಮಗುವಿನ ಪೆಟ್ಟು, ಭೀಷ್ಮ ಪರಶುರಾಮರ ಪೆಟ್ಟು ತಂದೆ ತಾಯಿಗಳ ಪೆಟ್ಟದು. ಒಂದು ಕರುಣೆಯಿಂದ ಮೆಲ್ಲ ಹೊಡಿತಾ ಇದ್ರಂತೆ. ದೇವತೆಗಳು ನೋಡಿದ್ರಂತೆ, ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಎಷ್ಟು ದಿವಸ ಆಯ್ತು, ಅದು ನಿಜವಾದ ಡ್ರಾ ಅಂದ್ರೆ ಹಾಗಾಯ್ತು. ನಮ್ಮ ಸುಳ್ಳು ಡ್ರಾಗಳಲ್ಲ, ಟೈಮ್ ಪಾರ ಡ್ರಾ ಅಲ್ಲ. ಅದು ಒಂದು ನೋಡ್ತಾ ಇದ್ದಾರೆ, ಯುದ್ಧ ಮುಗಿತಾನೆ ಇಲ್ಲ, ಅವರು ಜೋರಾಗಿ ಹೊಡಿತಾ ಇಲ್ಲ, ಅವ್ರು ಹೊಡಿಲಕ್ಕೆ ಆಗ್ತಾ ಇಲ್ಲ. ಬ್ರಹ್ಮಾದಿ ದೇವತೆಗಳು ಬಂದರಂತೆ, ಪರಶುರಾಮರು ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಇದು ಕೊನೆ ಎಂದು ಅಂತ ಕೇಳುತ್ತಾರೆ. ನಿಮಗೆ ಕೈಲಾಗತ್ತೆ ಹೊಡಿತಾ ಇಲ್ಲ, ಅದು ಕೈಲಾಗೋದಿಲ್ಲ ಹೊಡೆಯೋದು ಬಿಡುತ್ತಾ ಇಲ್ಲ, ಏನ್ ಮಾಡ್ಬೇಕೀಗ? ದಯವಿಟ್ಟು ನಮ್ಮ ಪ್ರಾರ್ಥನೆ ಇಷ್ಟೇ, ಯುದ್ಧ ನಿಲ್ಲಿಸಿಬಿಡಿ ಸಾಕು ಅಂದ್ರಂತೆ. ನಿಲ್ಲಿಸಿಬಿಟ್ರಂತೆ. ಅಷ್ಟೇ ನಡೆದಿದ್ದು ಮಹಾಭಾರತ ಹೇಳಿದ್ದು. ಅದನ್ನ ನಮ್ಮ ಜನ ಕತೆ ಕಟ್ಟಿ ಕಟ್ಟಿ ಅದನ್ನ ಪರಶುರಾಮರು ಸೋತರು, ಭೀಷ್ಮರು ಗೆದ್ರು ಅಂತ ಏನೇನೋ ಮಾಡಿ ನೋಡಿದವರಿಗೆಲ್ಲ ತಪ್ಪು ಕಲ್ಪನೆ ಬರಹ ಮಾಡಿಬಿಟ್ಟಿದ್ದ. ತುಂಬಾ ತಪ್ಪದು. ಒಂದು ಪರಶುರಾಮ ಭೀಷ್ಮರ ಯುದ್ಧ ನಡೆದಿದ್ದಲ್ಲಿ ಕಥೆ ಯಾತಕ್ಕೆ ಹೇಳಿದೆ ಅಂದ್ರೆ, ಪರಶುರಾಮ ಕೃಷ್ಣನೇ ಪರಶುರಾಮ, ದಶಾವತಾರದಲ್ಲಿ ಒಂದು ಭೀಷ್ಮರಿಗಾತ ಸೋಲ ವ್ಯಕ್ತಿಯಾಗಿದ್ರೆ ಅವನೇ ನಮಗೆ ಉಪದೇಶ ಮಾಡ್ತಾನೆ ಕೃಷ್ಣನಾಗಿ. ತಾನೇ ಸೋತ ವ್ಯಕ್ತಿ ನಮ್ಮನ್ನೇನು ಗೆಲ್ಲಿಸ್ತಾನೆ ಅಂತ ಪ್ರಶ್ನೆ ಬರೋದು? ಪ್ರಶ್ನೆಗೆ ಅವಕಾಶ ಇಲ್ಲ. ಪರಶುರಾಮರು ಸೋತಿಲ್ಲ, ಭೀಷ್ಮರು ಅನುಗ್ರಹ ಮಾಡಿದ್ದಾರೆ ಮಾತ್ರ. ಆಚಾರ್ಯ ಬರೀತಾರೆ, ಪರಶುರಾಮರು ಸೋತರು ಹೌದು, ಯಾತಕ್ಕೆ? ಅವರ ಪೆಟ್ಟಿಗೆ ಸೋರಲಿಲ್ಲ, ಅವರ ಶಸ್ತ್ರಕ್ಕೆ ಸೋರಲಿಲ್ಲ, ಅವರ ಭಕ್ತಿಗೆ ಸೋತರು ಅಂತ ಹೇಳುತ್ತಾರೆ. ಭಕ್ತಿಗೆ ಸೋಲ್ತಾರೆ ಹೊರತು ಇದಕ್ಕಲ್ಲ. ಭಗವಂತನ ಸೋಲ್ಸಕ್ಕಿರ ಒಂದೇ ಒಂದು ಆಯುಧ ಅಂದ್ರೆ ಭಕ್ತಿ ಮಾಡೋದೊಂದೇ ಅಂತ ಹೇಳ್ತಾರೆ. ಭಕ್ತಿ ಒಂದು ಮಾಡಿಬಿಟ್ರೆ ಭಗವಂತ ಸೋತು ಬಿಡ್ತಾನಂತ. ಮನವನಿತ್ತರೆ ತನ್ನ ನೀವನು, ದೇವರಿಗೆ ಮನಸ್ಸನ್ನು ಕೊಟ್ಟರೆ ಅವನು ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಅಷ್ಟು ಭಕ್ತವತ್ಸಲ ಪರಮಾತ್ಮ, ಇನ್ಯಾವುದು ದೇವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಭೀಷ್ಮರು ಈ ರೀತಿ ಸೋತು ಗೆದ್ದವರು ಪುಣ್ಯಾತ್ಮರು, ವೀರಶರಾಮರು ಸದಾ ಗೆದ್ದವರೇನೆ. ಆ ಎರಡನೇ ಯುದ್ಧ, ಇನ್ನೊಂದು ಯುದ್ಧ, ಚಿತ್ರಾಂಗದ ಅಂತ ಒಬ್ಬ ಗಂಧರ್ವ ಭೂಲೋಕಕ್ಕೆ ಬಂದ. ಆಗ ಇನ್ನೂ ಧೃತರಾಷ್ಟ್ರಾದಿಗಳು ಹುಟ್ಟಿರಲಿಲ್ಲ. ವಿಚಿತ್ರ ವೀರ ಇದ್ದ, ಅವನ ಅಣ್ಣ ಚಿತ್ರಾಂಗದನು ಇದ್ದ. ಸತ್ಯವತಿಯ ಇಬ್ಬರು ಮಕ್ಕಳು, ಚಿತ್ರಾಂಗದ ಒಬ್ಬ ಮಗ, ವಿಚಿತ್ರ ವೀರ್ಯ ಒಬ್ಬ ಮಗ, ಶಂತನುವಿನಿಂದ ಹುಟ್ಟಿದವರು. ಆಗ ಚಿತ್ರಾಂಗದ ಮಹಾರಾಜ, ವಿಚಿತ್ರ ವೀರ್ಯ ಯುವರಾಜ. ಚಿತ್ರಾಂಗದ ಗಂಧರ್ವ ಬಂದ, ಕೇಳಿಕೊಂಡ. ಈ ಚಿತ್ರಾಂಗದನ್ನು ಕೇಳಿಕೊಂಡ, ನೋಡು ಚಿತ್ರಾಂಗದ, ನಾನೊಬ್ಬ ಗಂಧರ್ವ, ನನ್ನ ಹೆಸರು ಚಿತ್ರಾಂಗದ ಅಂತಿದೆ. ಇಡೀ ಜಗತ್ತಿನ ತುಂಬ ನಾನು ಸುತ್ತಿ ಬಂದಿದ್ದೇನೆ. ನನ್ನ ಹೆಸರಿನವ್ರು ಈಗ ಬೇರೆ ಯಾರೂ ಇಲ್ಲ. ಅದಕ್ಕೆ ಎರಡು ಕಾರಣ ಇದ್ದವ್ರನ್ನ ಹೇಳೋದಿಷ್ಟೇ, ಇಲ್ಲ ಹೆಸರು ಬದಲಾಯಿಸ್ಕೊಳ್ಳಿ, ಇಲ್ಲ ಯುದ್ಧ ಮಾಡಿ ಅಂತ ಕೇಳ್ತೇನೆ ನಾನು. ಅದು ಎಂಥವನು ಅಂದ್ರೆ ಹೆಸರು ಕೂಡ ಒಂದೇ ಇರಬೇಕಂತ, ಇನ್ನೊಬ್ರು ಹೆಸರು ಇರಬಾರ್ದಂತ. ಅಂತ ವ್ಯಕ್ತಿ ಅವನು ಚಿತ್ರಾಂಗದ ಒಬ್ಬನೇ ಇರಬೇಕು. ನಾನು ನನ್ನ ಜೊತೆ ಯುದ್ಧ ಮಾಡಿ ಸಾಯ್ತಿರೋ ಅಥವಾ ಹೆಸರು ಬದಲಾಯಿಸ್ಕೊಂಡು ಬದುಕ್ತಿರೋ ಅಂತ ಚೇಂಜ್ ಆಫ್ ನೇಮ್ನ ಕೇಸ್ ಅದು. ಒಂದು ಹೆಸರು ಬದಲಾಯಿಸ್ತಿರೋ ಅಂತ ಕೇಳಿದ್ರೆ ಅವನು ಎಂಥ ಮಹಾ ಎಷ್ಟೋ ದಿನ ಮಾಡ್ಕೊಂಡ್ಬಿಟ್ಟಿದ್ರೆ ಕೆಲಸನ, ಇವನು ಒಪ್ಲಿಲ್ವಂತ, ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ನನ್ನ ಪ್ರಾಣಕ್ಕೋಸ್ಕರ ನನ್ನ ಹೆಸರು ಬದಲಾಯಿಸ್ಕೋಬೇಕಾ? ನನಗೆ ಸಾಧ್ಯ ಇಲ್ಲ. ನಾನು ಭೀಷ್ಮರ ತಮ್ಮ, ನಾನು ಶಂತನುವಿನ ಮಗ, ಕ್ಷತ್ರಿಯೋಚಿತವಾದಂಥ ವೀರ ನಾನು. ಅದು ನನ್ನಾನಕ್ಕೆ ತಯಾರಿಲ್ಲ, ನಾ ಯುದ್ಧವನ್ನೇ ಮಾಡ್ತೇನೆ ಅಂತ ಹೇಳಿಬಿಟ್ಟೆ. ಅಂದ್ರೆ ನಾಮಾಂತರ ಮಾಡ್ಕೊಳ್ಳೋಕೆ ತಯಾರಿಲ್ಲ ಅವನು, ನಾಮಾಂತರ ಮಾಡ್ಕೊಳ್ಳೋಕೆ ತಯಾರಾಗಲಿಲ್ಲ. ನಮ್ಮ ಜನ ದುಡ್ಡು ಕಾಸಿಗೋಸ್ಕರ ದೇಶಾಂತರ, ಕರ್ಮಾಂತರ, ಕುಲಾಂತರ ಏನ್ ಬೇಕಾದ್ರೆ ಮಾಡಿಬಿಡ್ತಾರೆ. ಪಾಪ ಇವನು ಕಥೆ ಕೇಳಿಬಿಟ್ರೆ ಎಂಥ ಡೈಲಿ ಪ್ರಿನ್ಸಿಪಲ್ ಅಂತೇವಲ್ಲ ಅಂತ ಪುಣ್ಯಾತ್ಮ. ನಾನು ಹೆಸರು ಬದಲಾಯಿಸ್ಕೊಳ್ಳೋದಿಲ್ಲ, ಬೇಕಾದ್ರೆ ನೀನೇ ಬದಲಾಯಿಸ್ಕೋ ಅಥವಾ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರು. ಯುದ್ಧ ಶುರುವಾಯ್ತಂತೆ. 3 ವರ್ಷ ನಡೀತಂತೆ ಯುದ್ಧ, ಗಮನಿಸ್ಬೇಕು ನಾವು. 3 ವರ್ಷಗಳ ಕಾಲ ನಡೀತಾ ಇದೆ. ನಂಬೇಕಾದ ಕೇಳಾಗಿಲ್ಲ, ಇರಾಕ್ ಇರಾನ್ ಯುದ್ಧ ಎಷ್ಟು ದಿವಸ ನಡೀತು ಯೋಚನೆ ಮಾಡಿ ನೋಡಂತೆ. ವರ್ಷಗಟ್ಟಲೆ ಯುದ್ಧ ನಡೆಯುವ ನೋಡ್ತಾ ಇದ್ದೇವೆ. 3 ವರ್ಷಗಳ ಕಾಲ ಯುದ್ಧ ನಡೀತಂತೆ. ಕೊನೆಗ ಅವನ ಗಂಧರ್ವ ಈ ತರ ಪಾಪ ಮನುಷ್ಯ ಲೋಕದಲ್ಲಿ ಇದ್ದವನಾದ್ರಿಂದ ಶಕ್ತಿ ಕಡಿಮೆ ಆಗುತ್ತೆ, ಕೊನೆಗೊಂದು ಕೊಂದು ಹಾಕಿಬಿಡ್ತಾನೆ. ಅದು ನಡೆದಿದ್ದಲ್ಲಿ ಕುರುಕ್ಷೇತ್ರದಲ್ಲೇ ನಡೆದ ಯುದ್ಧ ಅದು, ಮತ್ತೊಂದು ಕುರುಕ್ಷೇತ್ರ ದಾಖಲೆಯ ಯುದ್ಧ. ಅನಂತ ನಡೀತಕ್ಕಂಥ ದೊಡ್ಡ ಯುದ್ಧಗಳಲ್ಲಿ ಒಂದು ಈ ಯುದ್ಧ. ಕುರುಕ್ಷೇತ್ರ ಎಲ್ಲಿದೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಮನೆಯಲ್ಲೇ ಇರುತ್ತಾದ್ರಿಂದ ಬೇರೆ ಹುಡುಗ ಪ್ರಸಂಗ ಬರೋದಿಲ್ಲ ಅವರು. ಮನೆಯಲ್ಲೇ ಕುರುಕ್ಷೇತ್ರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪಾಪ. ನಿಜವಾದ ಕುರುಕ್ಷೇತ್ರ ಇವತ್ತು ನಮಗೆ ಸಿಗುತ್ತೆ. ದೊಡ್ಡ ಜಾಗ ಅದು ಒಂದು ನೋಡ್ಬೇಕಾದ್ರೆ ಎಷ್ಟು ಫಲವತ್ತಾದ ಭೂಮಿ ಅಂತ ಕೇಳಿದ್ರೆ ಅಲ್ಲಿ ಬೆಳೆ ಇಲ್ಲದೆ ಜಾಗನೇ ಇಲ್ಲ. ಅಲ್ಲಿ ಗಂಗಾ ಕೆನಾಲ್ ಹೋಗುತ್ತೆ ಮಧ್ಯೆ ಇವತ್ತೇನು. ಮೊದಲು ಸರಸ್ವತಿ ನದಿ ಹರಿತಿತ್ತಂತಲ್ಲಿ, ಸರಸ್ವತಿ ನದಿ ಹರಿತಾ ಇಲ್ಲ. ಅಲ್ಲಿ ಗಂಗಾ ನದಿಯ ಒಂದು ದೊಡ್ಡ ಕಾಲುವೆ ಹರಿಯುತ್ತೆ. ಅಷ್ಟು ಫಲವತ್ತಾದ ಜಾಗ ಅದು. ಗೀತೋಪದೇಶ ಮಾಡಿದ ಜಾಗ ಅಂತ ಒಂದು ಜಾಗ ತೋರಿಸ್ತಾರೆ. ಜ್ಯೋತಿ ಸರೋವರ ಅಂತಿದೆ ಅಲ್ಲಿ ತೋರಿಸ್ತಾರೆ. ಮತ್ತೆ ಭೀಷ್ಮರು ಶರಪಂಜ ಮರಗಿದ ಜಾಗ ಅಂತ ತೋರಿಸ್ತಾರೆ. ಭೀಷ್ಮಕುಂಡ ಅಂತ ಹೆಸರು. ಅಭಿಮನ್ಯು ದೇಹ ಬಿಟ್ಟ ಜಾಗ ಅಂತ ತೋರಿಸ್ತಾರೆ. ಕರ್ಣ ನಿಧನಾದ ಜಾಗ ಅಂತ ತೋರಿಸ್ತಾರೆ. ರಾಜ ಕರ್ಣಕ್ಕೆ ಕಿಲೆ ಅಂತ ಹೆಸರು ಅದಕ್ಕೆ. ಅನೇಕ ಜಾಗಗಳಲ್ಲಿ ತೋರಿಸ್ತಾರೆ. ಒಂದೊಂದು ಜಾಗಕ್ಕೂ 10-20 ಕಿಲೋಮೀಟರ್ ದೂರ ಇದೆ. ಎಷ್ಟು ದೊಡ್ಡದಾಗಿತ್ತು ಯೋಚನೆ ಮಾಡಬೇಕಾದ್ರೆ. ಕುರುಕ್ಷೇತ್ರ ಅನೇಕ ಬಯಲುಗಳಷ್ಟು ವ್ಯಾಪ್ತಿಯ ದೊಡ್ಡ ರಣರಂಗ ಅದು. ಒಂದು 18 ಅಕ್ಷೋಹಿಣಿ ಸೇನೆ ಅಕಾಮಡೇಟ್ ಆಗ್ತಾ ಇತ್ತು ಅಂತ ಕೇಳಿದ್ರೆ ಎಂಥ ದೊಡ್ಡ ರಣರಂಗ ಆಗಿರಬೇಕು ಅದು. 2 ಫಲವತ್ತಾದ ಶಸ್ತ್ರಕ್ಕೂ ಫಲವತ್ತು, ನಮ್ಮ ಊಟಕ್ಕೂ ಆಹಾರಕ್ಕೂ ಫಲವತ್ತಾದ ಭೂಮಿ ಅದು. ಒಂದು ಅನಂತರ ಪಾಣಿಪತ್ ಕದನ ಅಂತ ಕೇಳಿದಾಗ 1ನೇ ಪಾಣಿಪತ್ಯದ 2ನೇ ಪಾಣಿಪತ್ಯದ ಯುದ್ಧ ಹಿಸ್ಟ್ರಿಯಲ್ಲಿ ಓದಿರ್ತಾರೆ. ಕುರುಕ್ಷೇತ್ರಕ್ಕೆ ಹೊಂದಿಕೊಂಡಿರೋದೇ ಪಾಣಿಪತ್ ಅದು. ಆಗಿನ ಕಾಲ ಕುರುಕ್ಷೇತ್ರ ಸೇರಿದ್ದೇನೆ, ಇವತ್ತು ಪಾಣಿಪತ್ ಬೇರೆ ಆಗಿದೆ ಅಷ್ಟೇ. ಮಾಮಕ ಪಾಂಡವಾಶ್ಚೈವ ಹಿಮ ಕುರುವತ ಸಂಜಯ, ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಕೇಳ್ತಾನೆ. ಈ ಒಂದು ಮಾತನ್ನ ಹೇಳಿ ಮುಕ್ತಾಯ ಮಾಡ್ತೇನೆ. ನನ್ನವರು ಪಾಂಡವರು ಏನು ಮಾಡಿದರು? ಧೃತರಾಷ್ಟ್ರ ಎಂಥ ಕೆಟ್ಟ ಬುದ್ಧಿಯ ವ್ಯಕ್ತಿ ಅಂತ ಹೇಳ್ತಾರೆ. ಅವನು ಇಂಪಾರ್ಷಿಯಲ್ ಆಗಿ ಕೇಳ್ತಾ ಇಲ್ಲ, ಹೈಲಿ ಪಾರ್ಷಿಯಲ್ ಆಗಿ ಮಾತಾಡ್ತಾ ಇದ್ದಾನೆ. ಅದು ಮಾತಾಡಬೇಕಾದ್ರೆ ಕೌರವರು ಸೇರಿದ್ದಾರೆ ಪಾಂಡವರು ಸೇರಿದ್ದಾರೆ ಏನಂತ ಪ್ರಶ್ನೆ ಮಾಡಬೇಕಾಗಿತ್ತು. ಅವನು ಕೌರವರು ಪಾಂಡವರು ಏನು ಮಾಡಿದ್ರು ಅಂತ ಕೇಳಬೇಕಷ್ಟೇ. ಅಥವಾ ಇಬ್ಬರು ನಮ್ಮವರು ಏನು ಮಾಡಿದ್ರು ಅಂತ ಕೇಳಬೇಕಾಗಿತ್ತು ಅಷ್ಟೇ. ಬಿಟ್ಟುಬಿಟ್ಟ ಅವನು. ನನ್ನವರು ಇನ್ನೂ ಕೇಳೋದಾಗಿದ್ರೆ ನನ್ನವರು ಕೌರವರು ಏನು ಮಾಡಿದ್ರು ಅಂತ ಕೇಳಬೇಕಾಗಿತ್ತು ನ್ಯಾಯವಾಗಿ. ಅವನು ಅದು ಬಿಟ್ಟುಬಿಟ್ಟ. ನನ್ನವರು ಪಾಂಡವರು ಏನು ಮಾಡಿದರು? ಅರ್ಥ ಏನು ಗೊತ್ತಾ? ಪಾಂಡವರು ಅಂದ್ರೆ ಪಾಂಡವರು ಅಷ್ಟೇ, ಕೌರವರು ನನ್ನವರು ಅಂತ ಭಾವನೆ ಇದೆ ಅವನು. ಅಂದ್ರೆ ಕೌರವರ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ ಧೃತರಾಷ್ಟ್ರ. ಇದು ಧೃತರಾಷ್ಟ್ರದ ಒಂದು ಸೈಕಾಲಜಿ ಅಂದ್ರೆ ಇದು. ಧೃತರಾಷ್ಟ್ರದ ಸೈಕಾಲಜಿ ಹೇಗಿದೆ ಅಂದ್ರೆ ನನ್ನವರು ಕೌರವರು, ಪಾಂಡವರು ನನ್ನವರಲ್ಲ. ನಮ್ ಬಾಯಿ ಗೊತ್ತಲ್ಲ, ಇದು ದೇವ್ರ ತುಪ್ಪ ನಮ್ಮ ತುಪ್ಪ. ದೇವ್ರ ತುಪ್ಪ ಅಂದ್ರೆ ಒಲೆಗೆ ಹಾಕ್ಬೇಕು ಇಲ್ಲ ಚೆಲ್ಲಬೇಕಷ್ಟೇ. ನಮ್ಮ ತುಪ್ಪ ಅಂದ್ರೆ ಅವತ್ತು ಕಾಯ್ಸಿರ್ಬೇಕು ಅದನ್ನು. ದೇವ್ರ ತುಪ್ಪ ವಾಸನೆ ಬರ್ತಿರ್ಬೇಕು, ಇಷ್ಟೇ ವ್ಯತ್ಯಾಸ. ದೇವ್ರ ತುಪ್ಪ ದುರ್ಗಂಧ ಬಂದ್ರೆ ದೇವ್ರ ತುಪ್ಪ, ಸುಗಂಧ ಬಂದ್ರೆ ನಮ್ಮ ತುಪ್ಪ, ಇಷ್ಟೇ ವ್ಯತ್ಯಾಸ. ಅಂದ್ರೆ ರುದ್ರಾಷ್ಟ್ರದ ಬುದ್ಧಿ ಅಂದ್ರೆ ಇದೆ. ಮಲತಾಯಿ ಧೋರಣೆ ಅಂತ ಕರೀತಾರೆ ಇದಕ್ಕೆ, ಮಲತಾಯಿ ಧೋರಣೆ. ಪಾಂಡವರ ಬಗ್ಗೆ ಪರಕೀಯತಾ ಬುದ್ಧಿ, ಕೌರವರ ಬಗ್ಗೆ ಸ್ವಕೀಯತಾ ಬುದ್ಧಿ. ಈ ಬುದ್ಧಿ ಇದ್ದಿದ್ದಕ್ಕೆ ಅವರು ಪಾಂಡವರ ರಾಜ್ಯ ಪಾಂಡವರಿಗೆ ಕೊಡಲಿಲ್ಲ ಅಂತ ಅರ್ಥ. ಪಾಂಡವ ರಾಜ್ಯವನ್ನು ಪಾಂಡವರಿಗೆ ಅವನು ಕೊಡಲಿಲ್ಲ, ಧರ್ಮಾದಿಗಳ ಪಾಲನ್ನು ನಾವು ಕೊಡ್ತಾ ಇಲ್ಲ. ಈ ಸ್ಥಿತಿಯಲ್ಲಿದ್ದೇವೆ. ನಾವು ಕ್ರಿಕೆಟ್ ಆಡ್ತಾ ಇರ್ತಾರೆ, ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಆಡ್ತಿರ್ತಾರೆ. ಆಸ್ಟ್ರೇಲಿಯಾ ಸ್ಕೋರ್ ಎಷ್ಟು, ವೆಸ್ಟ್ ಇಂಡೀಸ್ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ಇಂಗ್ಲೆಂಡ್ ಸ್ಕೋರ್ ಎಷ್ಟು, ಪಾಕಿಸ್ತಾನ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ಆದ್ರೆ ಇಂಡಿಯಾ ಪಾಕಿಸ್ತಾನ ಆಡ್ತಾ ಇರ್ತಾರೆ, ನಮ್ಮವ್ರ ಸ್ಕೋರ್ ಎಷ್ಟು, ಪಾಕಿಸ್ತಾನ ಸ್ಕೋರ್ ಎಷ್ಟು ಅಂತ ಕೇಳ್ತಾರೆ. ನಮ್ಮವರು ಅಂತ ನಮ್ಮವರು ಕರ್ಕೊಳ್ಳೋದಷ್ಟೇ ಬಂತು ಪಾಪ ಇವರಿಗೆ, ಗೆಲ್ಲೋದಂತೂ ಬರೋದಿಲ್ಲ, ವಿಚಾರ ಬಿಟ್ಟುಬಿಡಿ. ಅದು ಸಾಮಾನ್ಯವಾಗಿ ನಮ್ಮವರು ಅಂತ ಭಾವನೆ ಬರುತ್ತೆ. ನಮ್ಮವರು ಇನ್ವಾಲ್ವ್ ಆದಾಗ ನಿಮ್ಮ ಅಭಿಮಾನ ಇರುತ್ತೆ, ಬೇರೆ ಇದ್ದಾಗ ಅಭಿಮಾನ ಇರೋದಿಲ್ಲ. ಧೃತರಾಷ್ಟ್ರ ಒಬ್ಬ 3ನೇ ವ್ಯಕ್ತಿಯಾಗಿ ಕೇಳ್ತಾ ಇಲ್ಲ, ಇನ್ವಾಲ್ವ್ ಮಾಡ್ಕೊಂಡು ಕೇಳ್ತಾ ಇದ್ದ. ಗೌರವರ ಬಗ್ಗೆ ಇನ್ವಾಲ್ವ್, ಇನ್ವಾಲ್ವ್ ಆಗಿರೋ ತಪ್ಪಲ್ಲ, ಆದ್ರೆ ಬ್ಯಾಡ್ ಎಲಿಮೆಂಟ್ಸ್ ಜೊತೆ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ. ಇದು ತಮಾಷೆ. ಬ್ಯಾಡ್ ಎಲಿಮೆಂಟ್ಸ್ ಜೊತೆ ಇನ್ವಾಲ್ವ್ ಆಗಿದ್ದಾರೆ. ನನ್ನವರು ಕೌರವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ಯಾಕೆ? ನ್ಯೂಟ್ರಲ್ ಆಗಿ ಕೇಳಬೇಕಾದ್ರೆ ಪಾಂಡವ ಕೌರವ ಶೈವ ಕಿಮ ಕುರುವ ತಪ್ಪ ಸಂಜಯ ಅಷ್ಟೇ. ಪಾಂಡವರು ಕೌರವರು ಏನು ಮಾಡಿದ್ರು ಅದು ಸಾಧ್ಯವಾಗಲಿಲ್ಲ, ಬಿಟ್ಟುಬಿಡಿ. ಅಭಿಮಾನ ಬರಬೇಕಾ? ಮಾಮಕಾಹ ಕೌರವಾಶ್ಚೈವ ಇವ ಗುರುವತ ಸಂಜಯ, ನನ್ನವರು ಕೌರವರು ಏನು ಮಾಡಿದರು? ಭಾರಿ ದೊಡ್ಡ ಗುಣ ಇದು. ಅದು ಯಾಕೆ? ಪಾಂಡವರು ನನ್ನವರು. ಯಾಕೆ? ನನ್ನ ಮಕ್ಕಳಾಗಿ ನನ್ನವರಲ್ಲ, ಯೋಗ್ಯರಾಗಿ ನನ್ನವರು. ಯೋಗ್ಯರಾಗಿ ನನ್ನವರು ಅಂತ ಹೇಳ್ತಾರಲ್ಲ, ಡಿಸರ್ವಿಂಗ್ ಪಾರ್ಟಿ ಅಂತ ಹೇಳ್ತಾರಲ್ಲ, ಆ ಥರ ಅರ್ಹರಾಗಿರೋರು ಅವರು ನನ್ನವರು. ಆದರೆ ಇವರು ನನ್ನವರಲ್ಲ ಅಂತ ಭಾವನೆ ಇರಬೇಕಲ್ಲ, ಇರಲಿಲ್ಲ. ಅದರ ಬದಲು ಕೌರವರ ಬಗ್ಗೆ ನನ್ನವರು ಅನ್ನೋ ಭಾವನೆ, ಪಾಂಡವರ ಬಗ್ಗೆ ನನ್ನವರಲ್ಲ ಅನ್ನೋ ಭಾವನೆ, ಈ ಭಾವನೆ ಇರುತ್ತಲ್ಲ, ಇದು ಧೃತರಾಷ್ಟ್ರನ ದೌರ್ಬಲ್ಯ. ಇದು ಬಂದು ಇವತ್ತು ನಾವೆಲ್ಲ ಅಂಥವರೇ. ಆದ್ದರಿಂದ ಧೃತರಾಷ್ಟ್ರ ಯಾವ ಭಾವನೆಯಿಂದ ಭಗವದ್ಗೀತೆ ಕೇಳ್ತಾ ಇದ್ದನೋ ನಾವು ಅದೇ ಭಾವನೆಯಿಂದನೇ ಭಗವದ್ಗೀತೆ ಕೇಳ್ತಾ ಇರೋದು. ನಮ್ಮದು ದೇವರದು, ನಮ್ಮದು ದೇವರದು ಅಂತ ಭಾಗ ಮಾಡ್ತೇವಲ್ಲ, ಇಲ್ಲೇ ನಮ್ಮ ಸೋಲಿರೋದು. ಆ ಧೃತರಾಷ್ಟ್ರ ಮುಂದೆ ಬದಲಾಗ್ತಾನಲ್ಲ, ಅದು ಭಾರಿ ದೊಡ್ಡ ವ್ಯತ್ಯಾಸ. ಭಗವದ್ಗೀತೆಗಿಂತ ಮುಂಚೆ ಒಂದು ಹಂತ ಋತರಾಷ್ಟ್ರ ಹೀಗಿದ್ದಾನೆ, ಅದ್ರ ಮುಂದೆ ಕೊನೆಯ ಋತರಾಷ್ಟ್ರ ಬದಲಾಗ್ತಾನೆ ಯಾವಾಗಂತ ಆಮೇಲೆ ನೋಡೋಣ. ಆ ಬದಲಾವಣೆಗೋಸ್ಕರ ಬಂದಿರೋದೀಗ. ಇವತ್ತು ರೋಗಿಗಳಲ್ಲದೆ ಹೋದ್ರೆ ಆಸ್ಪತ್ರೆಗೆ ಹೋಗೋ ಪ್ರಸಂಗ ಇಲ್ಲ. ರೋಗಿಗಳಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಆಸ್ಪತ್ರೆ ಬಂದಮೇಲೆ ರೋಗ ಹಾಗೆ ಇದ್ರೆ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಮತ್ತೆ ಆಸ್ಪತ್ರೆ ಬಂದ್ಮೇಲೆ ರೋಗ ವಾಸಿಯಾಗಿರ್ಬೇಕು ತಾನೆ? ಅದು ಗೀತೆ ಕೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ದೋಷ ಇದ್ರೆ ತಪ್ಪಲ್ಲ, ಕೇಳಿದ ಮೇಲೆ ಇದ್ರೆ ಡೇಂಜರ್ ಅಂತ ಅರ್ಥ ಇರಬಾರದು. ಅಂದ್ರೆ ರೋಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ರೋಗ ಕಳ್ಕೊಳ್ಬೇಕು ಅಂತ ಹೇಗೆ ಹೋಗ್ತಾನೋ, ಇವತ್ತು ನಾವು ಗೀತೆ ಕೇಳಬೇಕಾದ್ರೆ ಕೃಷ್ಣ ಏನು ಲೆಟಬಿಸಿ ಅಂತ ಹೋಗಬಾರದು. ಮತ್ತೆ ಕೃಷ್ಣ ಏನ್ ಹೇಳ್ತಾನೋ ಲೆಟರ್ ಎಕ್ಸಾಮಿನ್ ಅಂತ ಹೋಗಬಾರದು. ಅದ್ರ ಪ್ರಯೋಜನ ಏನು ಅಂತ ಪಡ್ಕೊಳ್ಳೋಕೆ ನಾವು ಹೋಗಿ, ಡಾಕ್ಟರ್ ಹತ್ರ ಏನ್ ಓದಿದ್ದೀವಿ ಅಂತ ಕೇಳೋದಕ್ಕೆ ನಾವು ಹೋಗೋದಿಲ್ಲ. ನಾವು ಏನು ಕೊಡ್ತೀವಿ ನಮಗೆ ಅಂತ ಕೇಳೋದಕ್ಕೆ ಹೋಗ್ತೀವಿ. ನಾವು ರೋಗ ಹೇಳ್ಕೊಂಡು ಔಷಧಿ ತಗೋತೇವೆ ಅಷ್ಟೇ. ವೈದ್ಯನ ಹತ್ರ ಹೋಗ್ಬೇಕಾದ್ರೆ ಹೇಗೆ ತೆರೆದ ಮನಸ್ಸಿನಿಂದ ಹೋಗಬೇಕು? ಕೃಷ್ಣ ಭವರೋಗ ವೈದ್ಯನಾದ್ದರಿಂದ ಅವನ ಹತ್ರ ಹೋಗಬೇಕಾದ್ರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ನಾನು ಪ್ರಾರ್ಥನೆ ಮಾಡಬೇಕು. ಧೃತರಾಷ್ಟ್ರ ಅಂತ ಪ್ರಶ್ನೆ ಕೇಳಿದ ತಕ್ಷಣ ಸಂಜೆಯ ಉತ್ತರ ಕೊಡ್ತಾನೆ. ನಮಗೆ ಗೊತ್ತು ಶ್ಲೋಕ, ತಕ್ಷಣನೇ ಧೃತರಾಷ್ಟ್ರ ರಾಜನ ಮುಂದೆ ಕುರಿತು ಸಂಜೆಯ ಮಾತಾಡ್ತಾ ಇದ್ದಾನೆ. ದೃಷ್ಟ್ವಾತು ಪಾಂಡವಾನೀಕಂ ನ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಈ ಮಾತು ಶುರುವಾಗ್ತಾ ಇದೆ. ಸಂಜೆಯನ ಮಾತಿನಿಂದ ಅನುವಾದ ಪ್ರಾರಂಭ ಆಯಿತು. ಸಂಜೆಯ ಹೇಳಿದ್ದು ನಮ್ಮನ್ನು ಓದ್ಕೊಂಡು ಹೋಗ್ತಾನೆ ಇರ್ತೇವೆ. ಅವ್ನು ಹೇಳ್ತಲಿಕ್ಕೆ ಏನ್ ಶುರು ಮಾಡಿಬಿಟ್ಟ? ದುರ್ಯೋಧನ ಏನ್ ಮಾಡ್ದೆ ಅಂತ ಶುರು ಮಾಡ್ತಾ ಮೊದಲು ಪ್ರಾರಂಭ ಬರೋ ದುರ್ಯೋಧನ ವಿಚಾರನೆ ಪ್ರಾರಂಭ. ಅದಕ್ಕೆ ದುರ್ಯೋಧನ ಹೀಗೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಪಾಂಡವರ ವಿಚಾರ ಹೇಳೋದು ಬಿಟ್ಟು, ಪುಣ್ಯಾತ್ಮರ ವಿಚಾರ ಹೇಳೋದು ಬಿಟ್ಟು, ದುರ್ಯೋಧನ ಬಗ್ಗೆ ಯಾಕೆ ಹೇಳಕ್ ಶುರು ಮಾಡಿದ? ದೊಡ್ಡ ಸಮಸ್ಯೆ. ನಾ ಯಾರು ಯೋಚನೆ ಮಾಡಿರೋದಿಲ್ಲ ಅಂದ್ರೆ ಗೊತ್ತಾಗಲ್ಲ ನಮಗೆ. ಯೋಚನೆ ಮಾಡಿದರೆ ಪ್ರಶ್ನೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಉತ್ತರ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಉತ್ತರ ಅದರಲ್ಲಿ. ಸಂಜೆಯ ಯಾತಕ್ಕೆ ಕೌರವರ ಬಗ್ಗೆ ಹೇಳ್ತಾ ಇದ್ದಾನೆ, ಯಾಕೆ ಪಾಂಡವರ ಬಗ್ಗೆ ಮೊದಲು ಹೇಳಲಿಲ್ಲ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ತಲೆಯಲ್ಲಿರಲಿ. ನಾಳೆ ದಿವಸ ಆ ಪ್ರಶ್ನೆಯೊಂದಿಗೆ ಭಗವದ್ಗೀತೆ ಮುಂದುವರಿಯುತ್ತೆ. ನಾಳೆ ದಿವಸ ನಿನ್ನೆ ಮೊದಲೇ ಈಗಾಗಲೇ ಹೇಳಿದಂತೆ ಇವತ್ತು ಶುರು ಮಾಡೋ ಸರಿ ಮಾಡಲಿಕ್ಕಾಗದೆ ಹೋದರೂ ಕೂಡ ಬಿಡದನ್ನಾದ್ರೂ ಸರಿಯಾಗಿ ಬಿಟ್ಟಾಗಾಯ್ತು. ಕೊನೆ ಪಕ್ಷ ಮುಕ್ತಾಯವಾದರೂ ಸರಿಯಾಗಿದೆ. ನಾಳೆ ದಿವಸ ಎರಡೂ ಸರಿಯಾಗುತ್ತೆ ಅಂತ ಭಾವಿಸೋಣ. ಆರು ಮುಕ್ಕಾಲಿನಿಂದ ಪ್ರಾರಂಭ ಮಾಡಿ ಇವತ್ತಿನ ಒಂದು ವೇಳೆಯ ನಷ್ಟವನ್ನ ತುಂಬಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮನಃ ಪ್ರಿಯತಾಂ ಕಮಲಾಲಯ.